ಇದು ನಮ್ಮ ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ನಿಲಯ, ಇಂಡಿಯಾ, ಮಹಾರಾಷ್ಟ್ರ, ಪುಣೆ.
ನಮಸ್ಕಾರ ಪ್ರಿಯ ಕೇಳುಗರೆ, ನಿಮ್ಮೆಲ್ಲರನ್ನು ಅಂತಾರಾಷ್ಟ್ರೀಯ ಕನ್ನಡ ರೇಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತಿಸುವವನಾಗಿದ್ದೇನೆ.
ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಮನಸ್ಸನ್ನು ಶಾಂತಗೊಳಿಸುವ ಸ್ಫೂರ್ತಿದಾಯಕ ಸಂಗೀತ, ಹಾಡುಗಳು, ನಂತರ ದೇವರ ವಾಕ್ಯವನ್ನು ಬೋಧಕರಾದ ಶಿವಕುಮಾರ್ ರವರು ನೀಡುವವರಾಗಿದ್ದಾರೆ. ನಾನು ನಿಮ್ಮ ಸಹೋದರಿ ವಿಜಯವಾಣಿ.
ನಾನು ನಿಮ್ಮ ಬೋಧಕ ಪ್ರಸನ್ನ ಕುಮಾರ್. ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ವಾಯ್ಸ್ ಆಫ್ ಹೋಪ್. ದೇವರ ವಾಕ್ಯದ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ಸಂಖ್ಯೆ 1446, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು.
ನಮ್ಮ ಇಮೇಲ್ ವಿಳಾಸ adventistmediacenter@gmail.com.
ನೀವು ನಮ್ಮ ಕಾರ್ಯಕ್ರಮಗಳನ್ನು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪ್ರೋಗ್ರಾಂ ವೆಬ್ಸೈಟ್ನಲ್ಲಾಗಲಿ ಅಥವಾ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಎನ್ನುವ ಮೊಬೈಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಕೇಳಬಹುದು.
ದೇವರ ವಾಕ್ಯ ಕೇಳುವ ಮೊದಲು ಒಂದು ಹಾಡನ್ನು ಕೇಳೋಣ.
ದೇವಗಿರಿಯ ಜೀವ ಚೆಲ್ಲವ ಕುಡಿಯ ಬನ್ನೀರೆ, ದೇವಗಿರಿಯ ಜೀವ ಚೆಲ್ಲವ ಕುಡಿಯ ಬನ್ನೀರೆ, ದೇವ ಸುತನ ಜೀವದಾನ ಹೊಂದ ಬನ್ನೀರೆ, ದೇವ ಸುತನ ಜೀವದಾನ ಹೊಂದ ಬನ್ನೀರೆ, ದೇವಗಿರಿಯ ಜೀವ ಜಲವ ಕುಡಿಯ ಬನ್ನೀರೆ. ಪಾಶಾತುರಿತ ತೋಳು ನರಳುತ್ತೀಯೆ ಮನುಜ, ಧರೆಯ ಪಾಶಾತುರಿತ ತೋಳು ನರಳುತ್ತೀಯೆ ಮನುಜ, ಬರಿಯ ಕೈಯ ಅರಿಯ ಪುಣ್ಯ ಧರೆಯಲಿ ಬರದಿ, ಮರಣ ಶಿಕ್ಷೆ ಬರುವ ಮುನ್ನ ಬನ್ನಿರೈ ಓ ಬನ್ನಿರೈ, ಮರಣ ಶಿಕ್ಷೆ ಬರುವ ಮುನ್ನ ಬನ್ನಿರೈ ಓ ಬನ್ನಿರೈ,
ಈಗ ದೇವರ ವಾಕ್ಯವನ್ನು ಕೇಳುವ ಸಮಯ.
ಕೊನೆಯ ಇಂಗ್ಲಿಷ್ ಸುಧಾರಕರು ಭಾಗ 7. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಮಹಾ ಹೋರಾಟ ಅನ್ನುವಂತಹ ಪುಸ್ತಕದಿಂದ ನಾವು ಧಾರ್ಮಿಕ ಸುಧಾರಕರುಗಳ ಬಗ್ಗೆ ಕಲಿತುಕೊಂಡು ಬರತಕ್ಕಂಥವರಾಗಿದ್ದೇವೆ. ಅದರಲ್ಲಿ ಕೊನೆಯದಾಗಿ ಇಂಗ್ಲಿಷ್ ಅಂದರೆ ಇಂಗ್ಲೆಂಡಿನಲ್ಲಿ ಯಾವ ರೀತಿಯಲ್ಲಿ ಒಂದು ಸುಧಾರಣೆ ಏರ್ಪಟ್ಟಿತ್ತು ಅನ್ನುವಂತಹ ವಿಚಾರವನ್ನು ನಾವು ಕಲಿತುಕೊಂಡು ಬರುವಂಥವರಾಗಿದ್ದೇವೆ. ಆ ನಿಟ್ಟಿನಲ್ಲಿ ಅನೇಕ ಜನರು, ವಿಲಿಯಂ ಟೆಂಡೇಲ್, ಇನ್ನೂ ಅನೇಕರು ಸತ್ಯವೇದಕ್ಕೋಸ್ಕರ, ಸತ್ಯಕ್ಕೋಸ್ಕರ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದರು. ಮತ್ತು ಇಂಗ್ಲೆಂಡಿನಲ್ಲಿ ವಿಶೇಷವಾಗಿ ಜಾನ್ ವೆಸ್ಲಿ ಹಾಗೂ ಆತನ ಸಹೋದರ ಇಬ್ಬರು ಯಾವ ರೀತಿಯಲ್ಲಿ ಸೇವೆಯನ್ನು ಮಾಡಿದರು ಅನ್ನುವಂತಹ ವಿಚಾರವನ್ನು ನಾವು ಕಲಿತುಕೊಂಡು ಬರುವಂಥವರಾಗಿದ್ದೇವೆ. ಅದರಲ್ಲಿ ಅವರು ಸುವಾರ್ತೆ ಸೇವೆಗೆ ಬಂದಾಗ ಅನೇಕ ವಿಧವಾದಂತಹ ಕಷ್ಟಗಳನ್ನು, ನೋವುಗಳನ್ನು, ಹಿಂಸೆಗಳನ್ನು ಅನುಭವಿಸಿದರು. ಸುವಾರ್ತೆಯನ್ನು ಸಾರುವಂತಹ ಸಂದರ್ಭದಲ್ಲಿ ಅವರಿಗೆ ಅನೇಕ ಕಲ್ಲುಗಳಿಂದ, ಇಟ್ಟಿಗೆಗಳಿಂದ ಹೊಡೆಯಲಾಯಿತು, ದೊಣ್ಣೆಗಳಿಂದ ಹೊಡೆಯಲಾಯಿತು. ಆದರೂ ಸಹ ಅವರು ಹೇಳುವಂಥವರಾಗಿದ್ದಾರೆ, ಅವೆಲ್ಲವೂ ಸಹ ಒಂದು ಹುಲ್ಲು ಕಡ್ಡಿಯ ರೀತಿಯಲ್ಲಿ ದೇವರು ನಮ್ಮನ್ನು ಕಾಪಾಡಿದ್ದಾನೆ, ತಪ್ಪಿಸಿದ್ದಾನೆ ಎಂಬುದಾಗಿ ಅವರು ಹೇಳುವಂಥವರಾಗಿದ್ದಾರೆ. ಹೌದು ಪ್ರಿಯ ಕೇಳುಗರೆ, ದೇವರು ಯಾವ ರೀತಿಯಲ್ಲಿ ತನ್ನ ಸೇವಕರುಗಳನ್ನು ಕಾಪಾಡ್ತಕ್ಕಂಥವನಾಗಿದ್ದಾನೆ ಅನ್ನುವಂಥದ್ದನ್ನು ನಾವು ಕಲಿತೆವು. ಅದರ ಮುಂದುವರಿದ ಭಾಗವಾಗಿ ಇವತ್ತಿನ ದಿನದಲ್ಲೂ ಸಹ ಈ ಒಂದು ವೆಸ್ಲೆ ಸಹೋದರರು ಮಾಡಿದಂತಹ ಕಾರ್ಯ ಏನು ಅನ್ನುವಂಥದ್ದನ್ನು ನಾವು ನೋಡುವುದಕ್ಕಿಂತ ಮೊದಲು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ನಿನ್ನ ಸುದ್ದನು ಮಹೋನ್ನತನು ಸ್ವಾಮಿ, ಮತ್ತೊಂದು ಆವರ್ತಿ ನಿನ್ನ ಮಕ್ಕಳಾಗಿ ಈ ಒಂದು ಬಾನುಲಿ ಮುಖಾಂತರವಾಗಿ ಸ್ವಾಮಿ ನಿನ್ನ ವಾಕ್ಯವನ್ನು ಧ್ಯಾನಿಸುವಂತಹ ಕೇಳುವಂತಹ ಭಾಗ್ಯವನ್ನು ನನಗೂ ನಿನ್ನ ಮಕ್ಕಳಿಗೂ ನೀನು ಕೊಟ್ಟಂಥ ಕೃಪೆಗೋಸ್ಕರ ಸ್ತೋತ್ರ. ವಿಶೇಷವಾಗಿ ಈ ಮಹಾ ಹೋರಾಟ ಅನ್ನುವಂತಹ ಪುಸ್ತಕದಿಂದ ಯಾವ ರೀತಿಯಲ್ಲಿ ಧಾರ್ಮಿಕ ಸುಧಾರಣೆಗಳು ಎಲ್ಲೆಲ್ಲಿ ಹೇಗೆ ಏರ್ಪಟ್ಟಿತು ಅನ್ನುವಂಥ ವಿಚಾರವನ್ನು ಕೇಳುವಂಥ ನಿನ್ನ ಮಕ್ಕಳನ್ನು ಆಶೀರ್ವದಿಸು ಸ್ವಾಮಿ. ಅದೇ ರೀತಿಯಾಗಿ ಮಹಾ ಹೋರಾಟ ಅನ್ನುವಂಥ ಪುಸ್ತಕವನ್ನು ಓದುವಂತಹ ಮಕ್ಕಳನ್ನು ಸಹ ನೀನು ಆಶೀರ್ವದಿಸು. ಆ ನಿಮಿತ್ತವಾಗಿ ಸ್ವಾಮಿ ಈ ಸತ್ಯವನ್ನು ಆಳವಾಗಿ ಅರ್ಥ ಮಾಡಿಕೊಂಡು ಮುಂಬರತಕ್ಕಂತಹ ದಿನಗಳಲ್ಲಿ ನಾವು ಸತ್ಯಕ್ಕೋಸ್ಕರ ಈ ಸುಧಾರಕರುಗಳ ರೀತಿಯಲ್ಲಿ ನಿಲ್ಲಬೇಕು ಅನ್ನುವಂತಹ ಹಂಬಲವನ್ನು ಕೇಳುವಂತಹ ನಿನ್ನ ಮಕ್ಕಳು ತೀರ್ಮಾನವನ್ನು ತೆಗೆದುಕೊಂಡು ಆ ನಿರ್ಧಾರದಲ್ಲಿ ಅವರು ಕೊನೆಯವರೆಗೂ ನಿಲ್ಲಲು ನೀ ಸಹಾಯ ಮಾಡು. ಈ ಸಂದೇಶ ಆಶೀರ್ವಾದದಾಯಕವಾಗಿರುವ ಹಾಗೆ ನೀನು ಆತ್ಮನ ಮೂಲಕವಾಗಿ ನಡೆಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಕೇಳುಗರೆ, ಜಾನ್ ವೆಸ್ಲಿ ಹಾಗೂ ಆತನ ಸಹೋದರ ಇಬ್ಬರು ಸೇರಿಕೊಂಡು ಯಾವ ರೀತಿಯಲ್ಲಿ ಸೇವೆಯನ್ನು ಮಾಡಿದರು ಅನ್ನುವಂಥದ್ದನ್ನು ನಾವು ನೋಡಬೇಕಾದರೆ, ಇವರು ಒಂದು ಮೆಥಡಿಸ್ ಪಂಗಡದ ಒಂದು ಸಂಘವನ್ನು ಸ್ಥಾಪನೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಎಂದಿಗೂ ಸಹ ಯೋಚಿಸಿರಲಿಲ್ಲ. ಆದರೆ ಸತ್ಯವನ್ನು ತಿಳಿಯಬೇಕು, ಸತ್ಯವನ್ನು ಇತರರಿಗೆ ತಿಳಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವರು ಅನೇಕ ಕೆಲಸಗಳನ್ನು ಮಾಡಿದರು. ಆದರೆ ಅವರಿಗೆ ಅನೇಕ ಹಿಂಸೆಗಳು ಬಂತು. ನಂತರ ಮೊದಲ ಕಾಲದ ಒಂದು ಸಂದರ್ಭದಲ್ಲಿ ಇವರು ಮೆಥಡಿಸ್ಟರು ಅನ್ನುವಂತಹ ಒಂದು ಪಂಗಡಕ್ಕೆ ಸೇರಿದವರಾಗಿದ್ದು ಆ ಒಂದು ಸಂಘದ ಮುಖಾಂತರವಾಗಿ ಸುವಾರ್ತೆಯನ್ನು ಸಾರಿ ಅನೇಕ ಜನಗಳನ್ನು ತಮ್ಮ ಕಡೆಗೆ ಸೆಳೆದು ಸತ್ಯದ ಕಡೆಗೆ ನಡೆಸಿದರು. ಈ ನಿಟ್ಟಿನಲ್ಲಿ ಮೊದಲ ಕಾಲದ ಮೆಥಡಿಸ್ಟರು ಸದಸ್ಯರು ಸುವಾರ್ತಿಕರಾಗಿದ್ದರು. ಅವರು ಅನೇಕ ರೀತಿಯ ಸುವಾರ್ತೆಯನ್ನು ಸಾರುವಂತಿವರಾಗಿದ್ದರು. ಅಪವಾದ ಹಿಂಸೆಗಳನ್ನು ಅವರು ಸಹಿಸಿಕೊಂಡು ಸಭಿಕರಿಂದಲೂ ಮತ್ತು ಅವರ ತಪ್ಪು ಅಭಿಪ್ರಾಯಗಳಿಂದ ಕೆರಳಿದ ಧಾರ್ಮಿಕ ಕಾರ್ಯಗಳಲ್ಲಿ ಯಾವ ಭಾಗವನ್ನು ವಹಿಸದೆ ಇದ್ದುದರಿಂದ ಮೇಲಿನ ಕಷ್ಟಗಳು ಅವರ ಮೇಲೆ ಬಂದವು. ನ್ಯಾಯಾಲಯಕ್ಕೆ ಅವರನ್ನು ಕರೆತರಲಾಯಿತು. ಬರೀ ಹೆಸರಿಗೆ ಅಲ್ಲಿ ನ್ಯಾಯಾಲಯ ಮಾತ್ರ ಇತ್ತು. ಆ ಕಾಲದ ನ್ಯಾಯಾಲಯದಲ್ಲಿ ನ್ಯಾಯವೇ ಇರಲಿಲ್ಲ. ನಾವು ಇದನ್ನು ಈ ಒಂದು ಕಾಲಘಟ್ಟ ಕತ್ತಲೆ ಯುಗದ ಕಾಲಘಟ್ಟ, ಸತ್ಯವೇದದಲ್ಲಿ 1260 ದಿನಗಳು ಎಂಬುದಾಗಿಯೂ, ಅಂದರೆ ಅದನ್ನು ವರ್ಷಕ್ಕೆ ನಾವು ಒಂದು ದಿನಕ್ಕೆ ಒಂದು ವರ್ಷದಂತೆ ನಾವು ಲೆಕ್ಕ ಹಾಕಿದಾಗ 1260 42 ಎಂಬುದಾಗಿ ಹೇಳ್ತಕ್ಕಂಥದ್ದಾಗಿದೆ. ಒಂದು ಕಾಲ, ಎರಡು ಕಾಲ, ಅರ್ಧ ಕಾಲ ಎಂಬುದಾಗಿಯೂ ಸಹ ಸತ್ಯವೇದ ಹೇಳ್ತಕ್ಕಂಥದ್ದಾಗಿದೆ. ಇದೆಲ್ಲವೂ ಸಹ ಒಂದೇ ಕಾಲಘಟ್ಟವನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ಅದು ಪೋಪ್ ವ್ಯವಸ್ಥೆ ಆಡಳಿತ ಮಾಡಿದಂತಹ 1260 ಈ ಒಂದು ಕಾಲಘಟ್ಟ. ಈ ಸಂದರ್ಭದಲ್ಲಿಯೇ ಧಾರ್ಮಿಕ ಸುಧಾರಕರುಗಳು ಇದ್ದರು. ಈ ಸಂದರ್ಭದಲ್ಲಿಯೇ ಅನೇಕ ಸಭೆಗಳು, ಪ್ರೊಟೆಸ್ಟೆಂಟ್ ಸಭೆಗಳು ಉದಯವಾದಂಥದ್ದು. ಆ ನಿಟ್ಟಿನಲ್ಲಿ ನ್ಯಾಯ ಅಂತಕ್ಕಂಥದ್ದು ಎಲ್ಲೂ ಸಹ ಇರಲಿಲ್ಲ. ನ್ಯಾಯಾಲಯದಲ್ಲೂ ಸಹ ನ್ಯಾಯ ಅಂತಕ್ಕಂಥದ್ದು ಸಿಕ್ಕುತ್ತಿರಲಿಲ್ಲ. ಹಾಗಾಗಿ ಇಲ್ಲಿ ವೆಸ್ಲಿ ಸಹೋದರರು ಸಹ ಅನೇಕ ಕಷ್ಟಗಳನ್ನು, ಹಿಂಸೆಗಳನ್ನು ಅನುಭವಿಸಿದರು. ಅಲ್ಲಿಗೆ ನ್ಯಾಯಾಲಯಕ್ಕೆ ಕರೆತರಲಾಯಿತು. ಆದರೆ ಅವರಿಗೆ ನ್ಯಾಯ ಅಲ್ಲಿ ಇಲ್ಲದೆ ಹೋಯಿತು ಅನ್ನೋದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅನೇಕ ವೇಳೆ ಹಿಂಸಕರಿಂದ ಬಲಾತ್ಕಾರಕ್ಕೆ ಈ ಜನಗಳು ಗುರಿಯಾದರು. ಗುಂಪು ಜನರು ಮನೆಯಿಂದ ಮನೆಗೆ ಹೋಗಿ ಸಾಮಾನುಗಳನ್ನು ಪೀಠೋಪಕರಣಗಳನ್ನು ನಾಶಪಡಿಸಿ ಅವರಿಗೆ ಬೇಕಾದದ್ದನ್ನು ದೋಚಿಕೊಂಡು ಕ್ರೂರವಾಗಿ ಗಂಡಸರನ್ನು ಹೆಂಗಸರನ್ನು ಮಕ್ಕಳನ್ನು ನಿಂದಿಸುತ್ತಿದ್ದರು. ಕೆಲವು ಸಂದರ್ಭಗಳಲ್ಲಿ ಚೀಟಿಗಳನ್ನು ಬಹಿರಂಗವಾದ ಸ್ಥಳಗಳಲ್ಲಿ ಅಂಟಿಸುವುದರ ಮೂಲಕವಾಗಿ ಮೆಥಡಿಸ್ಟರ ಮನೆಗಳ ಕಿಟಕಿಗಳನ್ನು ಒಡೆದು ಮನೆಯ ಸಾಮಾನುಗಳನ್ನು ದೋಚಿಕೊಳ್ಳಲು ಸಹಾಯ ನೀಡುತ್ತಿದ್ದರು. ನಿಷ್ಕರ್ಷ ಮಾಡಿದ ಸಮಯಕ್ಕೆ ನಿಷ್ಕರ್ಷೆ ಮಾಡಿದ ಸ್ಥಳಕ್ಕೆ ಬರಬೇಕೆಂದು ಚೀಟಿಗಳಲ್ಲಿ ತಿಳಿಸಿ ಘೋಷಣೆಯನ್ನು ಮಾಡುತ್ತಿದ್ದರು. ಮನುಷ್ಯರ ಮತ್ತು ಅವರ ಕಟ್ಟಳೆಗಳನ್ನು ಬಹಿರಂಗವಾಗಿ ಮೀರುವವರ ಖಂಡನೆಗೆ ಒಳಪಡಿಸದೆ ಬಿಟ್ಟುಕೊಟ್ಟರು. ಒಂದು ಉದ್ದೇಶಪೂರ್ವಕವಾದ ಹಿಂಸೆಯು ನಾಶನದ ಹಾದಿಯಿಂದ ಪಾಪಿಗಳ ಹಾದಿಯನ್ನು ಶುದ್ಧವಾದಂತಹ ಅಂದರೆ ಪರಿಶುದ್ಧವಾದ ಹಾದಿಗೆ ತಿರುಗಿಸಲು ಹುಡುಕುತ್ತಿರುವ ಒಂದು ತಪ್ಪಿಗಾಗಿ ಇದು ನೇಮಕವಾಯಿತು. ಯಾಕೆ ಈ ಒಂದು ಜನಗಳಿಗೆ ಅನೇಕ ಹಿಂಸಾ ಅನೇಕ ವಿಧವಾದಂತಹ ಕಷ್ಟಗಳು, ಅವರ ಮನೆಗಳಲ್ಲಿರತಕ್ಕಂತಹ ವಸ್ತುಗಳನ್ನು ದೋಚಿಕೊಂಡು ಹೋಗ್ತಕ್ಕಂಥದ್ದು, ಅನೇಕ ಗುಂಪುಗಟ್ಟಿ ಇವರ ವಿರುದ್ಧವಾಗಿ ಅನೇಕ ವಿಧವಾದಂತಹ ಚಿತ್ರಪಟಗಳನ್ನು ಅಂಟಿಸ್ತಕ್ಕಂಥದ್ದು ಯಾಕೆ ಎಂಬುದಾಗಿ ನೋಡಬೇಕಾದರೆ ಒಂದೇ ಒಂದು ಉದ್ದೇಶ, ಆ ಉದ್ದೇಶ ಏನೆಂದರೆ ಇವರು ಬೋಧಿಸಿದಂತಹ ಒಂದು ಅದ್ಭುತವಾದಂಥ ಸತ್ಯ ಏನೆಂದರೆ ಕ್ಲೀನ್ಲಿನೆಸ್ ಅಂದರೆ ಪರಿಶುದ್ಧತೆ, ಇನ್ನೊಂದು ಅರ್ಥದಲ್ಲಿ ಹೋಲಿನೆಸ್ ಎಂಬುದಾಗಿ ಆಂಗ್ಲ ಭಾಷೆಯಲ್ಲಿ ಕರೀತಕ್ಕಂಥರಾಗಿದ್ದಾರೆ. ಅಂದರೆ ನಾವು ಪರಿಶುದ್ಧವಾಗಿರಬೇಕು, ಕ್ರಿಸ್ತನ ಗುಣಗಳನ್ನು ನಾವು ಪ್ರತಿಬಿಂಬಿಸಬೇಕು ಅನ್ನುವಂತಹ ಆ ಸತ್ಯವನ್ನು ಈ ಮೆಥಡಿಸ್ಟ್ ಸಭೆಯ ಸಂಸ್ಥಾಪಕರುಗಳಾದಂತಹ ವೆಸ್ಲಿ ಸಹೋದರರು ಮಾಡಿದರು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅದಕ್ಕೋಸ್ಕರವೇ ಜನಗಳು ಇವರ ವಿರುದ್ಧವಾಗಿ ಅನೇಕ ವಿಧವಾದಂತಹ ಪಿತೂರಿಗಳನ್ನು ಮಾಡಿ ಅವರನ್ನು ನಾಶ ಮಾಡಬೇಕೆಂಬುದಾಗಿ ಪ್ರಯತ್ನಿಸಿದರು. ಆದರೆ ಜಾನ್ ವೆಸ್ಲಿ ಮತ್ತು ಆತನ ಅನುಯಾಯಿಗಳಿಗೆ ವಿರುದ್ಧವಾಗಿ ತೀರ್ಪನ್ನು ಕೊಟ್ಟದರ ಸಲುವಾಗಿ ಜಾನ್ ವೆಸ್ಲಿ ಈ ರೀತಿಯಾಗಿ ಅವರು ಹೇಳ್ತಕ್ಕಂಥವರಾಗಿದ್ದಾರೆ. ನ್ಯಾಯಾಲಯಕ್ಕೆ ಹೋದಾಗ ನ್ಯಾಯಾಲಯದಲ್ಲಿ ಅವರಿಗೆ ನ್ಯಾಯ ಸಿಕ್ಕದೆ ಹೋಯಿತು, ಅವರಿಗೆ ವಿರುದ್ಧವಾದಂತಹ ತೀರ್ಪು ಬಂತು. ಅದಕ್ಕೋಸ್ಕರ ಅವರು ಹೇಳ್ತಕ್ಕಂಥವರಾಗಿದ್ದಾರೆ, ಈ ಜನರ ಮೂಲತತ್ವಗಳು ಸುಳ್ಳು ತಪ್ಪಿನಿಂದ ಕೂಡಿದೆ, ಉತ್ಸಾಹಪೂರಿತವಾಗಿದೆ ಎಂದು ಕೆಲವರು ತಪ್ಪು ಒರಿಸುತ್ತಾರೆ. ಆದರೆ ಇದು ಅವರಿಗೆ ಹೊಸದಾಗಿದೆ, ಇದುವರೆಗೂ ಇವುಗಳನ್ನು ಕೇಳಿಲ್ಲ. ಅವರುಗಳು ಒಂದು ರೀತಿಯ ಸಂಘಕ್ಕೆ ಸೇರಿದವರು, ಮತಭಾಂತರರು ಮತ್ತು ಪೋಪನಿಗೆ ಸಂಬಂಧಪಟ್ಟವರು. ಈ ಇಡೀ ನಟನೆಯ ಬೇರು ಆಗಲೇ ಕತ್ತರಿಸಲ್ಪಟ್ಟಿದೆ. ಪ್ರತಿ ತತ್ವದ ಕೊಂಬೆ ಸತ್ಯವೇದದ ಸರಳ ತತ್ವವಾಗಿದ್ದು ನಮ್ಮ ಸ್ವಂತ ಸಭೆಯಿಂದ ವ್ಯಾಖ್ಯಾನ ಮಾಡಲ್ಪಡುತ್ತದೆ. ಸತ್ಯವೇದವು ನಿಜವಾಗಿದ್ದರೆ ಅದು ಸುಳ್ಳಾಗಲಾರದು, ಇಲ್ಲವೇ ತಪ್ಪು ಅದರಲ್ಲಿ ಇರಲು ಸಾಧ್ಯವಿಲ್ಲ. ಬೇರೆಯವರು ಈ ರೀತಿ ತಪ್ಪು ಒರಿಸುವವರಾಗಿದ್ದಾರೆ. ತತ್ವಗಳು ಬಹು ಕಠಿಣವಾಗಿದೆ, ಪರಲೋಕದ ಮಾರ್ಗಗಳನ್ನು ಇವರು ಬಹು ಇಕ್ಕಟ್ಟಾಗಿ ಮಾಡುತ್ತಾರೆ, ಇದು ಸತ್ಯವಾಗಿದೆ. ಕಾಲಕಾಲಕ್ಕೆ ಒಂದೇ ಒಂದು ಇದ್ದುದು, ಆ ಒಂದು ಸತ್ಯವನ್ನು ಜನಗಳು ಇಂದು ಕಂಡುಕೊಳ್ಳಲು ಹಿಂದೇಟು ಹಾಕುವಂಥವರಾಗಿದ್ದಾರೆ. ಸಾವಿರಾರು ಜನರ ಅಡಿಯಲ್ಲಿ ಗುಪ್ತವಾಗಿ ಬೇರೆ ವಿಧದಲ್ಲಿ ಕಾಣಿಸಿಕೊಳ್ಳುತ್ತದೆ. ಕ್ರಿಸ್ತನು ಮತ್ತು ಆತನ ಅಪೊಸ್ತಲರು ಮಾಡಿದ್ದಕ್ಕಿಂತಲೂ ಪರಲೋಕದ ಹಾದಿಯನ್ನು ಅವರು ಇನ್ನೂ ಚಿಕ್ಕದಾಗಿ ಮಾಡುತ್ತಾರೋ? ಸತ್ಯವೇದದ ತತ್ವಗಳಿಗಿಂತಲೂ ಅವರ ತತ್ವಗಳು ಕಠಿಣವಾಗಿವೆಯೋ? ಅವು ವಚನವನ್ನು ಗಮನಿಸಿ ನೋಡಿದರೆ ನಮಗೆ ಅರ್ಥವಾಗ್ತಕ್ಕಂಥದ್ದಾಗಿದೆ. ಯಾಕೆಂದರೆ ಮತ್ತಾಯನ ಬರೆದ ಸುವಾರ್ತೆ 22:36 ವಚನವನ್ನು ಅವರು ತಿಳಿಸುವಂಥವರಾಗಿದ್ದಾರೆ. ಏನು ಹೇಳ್ತಕ್ಕಂಥದ್ದಾಗಿದೆ? ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ ನಿನ್ನ ಪೂರ್ಣ ಪ್ರಾಣದಿಂದಲೂ ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕೆಂಬುದಾಗಿ ಹೇಳ್ತಕ್ಕಂಥದ್ದಾಗಿದೆ. ಇನ್ನೂ ಸಹ ಮತ್ತಾಯನು ಬರೆದ ಸುವಾರ್ತೆ 12:36 ವಚನವನ್ನು ಓದಬೇಕಾದರೆ, ಮನುಷ್ಯರು ಸುಮ್ಮನೆ ಹಾಡುವ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ವಿಚಾರಣೆಯ ದಿನದಲ್ಲಿ ಉತ್ತರ ಕೊಡಬೇಕೆಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಪೌಲ ಈ ರೀತಿಯಾಗಿ ತಿಳಿಸ್ತಕ್ಕಂಥವನಾಗಿದ್ದಾನೆ. 1 ಕೊರಿಂಥ್ಯರಿಗೆ 10:31 ವಚನವನ್ನು ಓದಬೇಕಾದರೆ, ನೀವು ಉಂಡರು ಕುಡಿದರು ಏನೇ ಮಾಡಿದರು ಎಲ್ಲವನ್ನ ದೇವರ ಮಹಿಮೆಗೋಸ್ಕರ ಮಾಡ್ರಿ ಎಂಬುದಾಗಿ ಬರೀತಕ್ಕಂಥವನಾಗಿದ್ದಾನೆ. ಆದರೆ ಈ ಕತ್ತಲೆ ಯುಗದಲ್ಲಿ ಜನಗಳು ಮಾಡಿದಂಥ ಕಾರ್ಯ ಏನೆಂಬುದಾಗಿ ನಾವು ನೋಡಬೇಕಾದರೆ, ನಿಜವಾಗಿಯೂ ಸಹ ಈ ಜನಗಳು ಅನೇಕರನ್ನ ಅನೇಕ ರೀತಿಯ ಹಿಂಸೆಗೆ ಒಳಪಡಿಸಿದರು. ಆದರೆ ಆ ಸಂದರ್ಭದಲ್ಲೂ ಸಹ ಸತ್ಯಕ್ಕೋಸ್ಕರ ನಿಂತುಕೊಂಡಂತಹ ಕೆಲವೇ ಜನಗಳನ್ನು ದೇವರು ಕಾಪಾಡಿದರು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅವರು ದೇವರ ಗುಣವನ್ನು ಪ್ರಚುರಪಡಿಸಿದರು. ದೇವರ ವಾಕ್ಯಗಳನ್ನು ಅವರು ಅರ್ಥ ಮಾಡಿಕೊಂಡರು. ಅನಂತರ ನಾವು ನೋಡ್ತಕ್ಕಂಥವರಾಗಿದ್ದೇವೆ ಪ್ರಿಯ ಕೇಳುಗರೆ, ಈ ಜಾನ್ ವೆಸ್ಲಿ ಮತ್ತು ಆತನ ಅನುಯಾಯಿಗಳು ಅವರ ತತ್ವವು ಇದಕ್ಕಿಂತಲೂ ಕಠಿಣವಾಗಿದ್ದರೆ ಅವರ ಮೇಲೆ ತಪ್ಪು ಹೊರಿಸಬಹುದು, ಆದರೆ ಮನಸಾಕ್ಷಿಯ ಪ್ರಕಾರ ಅದರಲ್ಲಿ ತಪ್ಪಿಲ್ಲವೆಂದು ಇವರು ಎಲ್ಲರೂ ಸಹ ತಿಳಿದುಕೊಂಡಿದ್ದಾರೆ. ಆದರೂ ಸಹ ದೇವರ ವಾಕ್ಯವನ್ನು ಕೆಡಿಸದೆ ಯಾರೂ ಒಂದು ಸಣ್ಣ ಕಾರ್ಯದಲ್ಲಿ ಕಠಿಣವಾಗಿರಲು ಸಾಧ್ಯ? ಒಬ್ಬ ಪಾರುಪತ್ಯಗಾರನು ತನಗೆ ಕೊಟ್ಟ ದೇವರ ಮರ್ಮದ ಪವಿತ್ರ ಜವಾಬ್ದಾರಿಕೆಯಲ್ಲಿ ಯಾವುದನ್ನಾದರೂ ಬದಲಾಯಿಸಿದರೆ ಪ್ರಾಮಾಣಿಕನಾದಂಥ ಪಾರುಪತ್ಯಗಾರನೆಂದು ಕರೆಸಿಕೊಳ್ಳಲು ಸಾಧ್ಯವೋ? ಇಲ್ಲ, ಕರೆಸಿಕೊಳ್ಳಲು ಎಂದಿಗೂ ಸಾಧ್ಯವಿಲ್ಲ. ಯಾಕೆಂದರೆ ಆತನು ಏನು ಕಡಿಮೆ ಮಾಡಲಾಗದು, ಯಾವುದನ್ನು ಮೃದು ಮಾಡಲಾಗದು, ಯಾವುದನ್ನು ಸಹ ದೇವರ ವಾಕ್ಯದಲ್ಲಿ ಸೇರಿಸಲು ಸಾಧ್ಯವಿಲ್ಲ, ಯಾವುದನ್ನು ಸಹ ತೆಗೆಯಲು ಸಾಧ್ಯವಿಲ್ಲ. ನಿಜವಾದಂಥ ಪಾರ್ಪತ್ಯ ಕಾರ್ಯ ಮಾಡ್ತಕ್ಕಂಥವನು, ನಿಜವಾದಂಥ ಸತ್ಯವನ್ನು ತಿಳಿಸ್ತಕ್ಕಂಥವನು, ಸತ್ಯವೇದದಲ್ಲಿರ್ತಕ್ಕಂಥ ಸತ್ಯವನ್ನು ಮಾತ್ರ ಜನಗಳಿಗೆ ತಿಳಿಸಿ ಹೇಳಲು ಸಾಧ್ಯ. ಅದರಲ್ಲಿ ಒಂದನ್ನು ಕೂಡಿಸುವುದಿಲ್ಲ, ಒಂದನ್ನು ಸೇರಿಸುವುದಿಲ್ಲ. ಆ ನಿಟ್ಟಿನಲ್ಲಿ ಅವರು ತಿಳಿಸಿಕೊಡುವಂಥವರಾಗಿದ್ದಾರೆ. ಆತನು ಎಲ್ಲರಿಗೂ ತಿಳಿಸಲು ಒತ್ತಾಯಿಸಲ್ಪಡ್ತಕ್ಕಂಥವನಾಗಿದ್ದಾನೆ. ನಾನು ದೇವರ ವಾಕ್ಯವನ್ನು ನಿಮ್ಮ ರುಚಿಗೆ ತಕ್ಕಂತೆ ಕೆಳಗಿಳಿಸಲಾಗುವುದಿಲ್ಲ, ನೀವು ಅದರ ಬಳಿಗೆ ಬರಬೇಕು, ಇಲ್ಲದಿದ್ದರೆ ನಾಶವಾಗುವಿರಿ ಎಂಬುದಾಗಿ ಹೇಳ್ತಕ್ಕಂಥವನಾಗಿದ್ದಾನೆ. ಏನು ಈಗಾಗಲೇ ಪೋಪ್ನ ವ್ಯವಸ್ಥೆ ಸತ್ಯವೇದದಲ್ಲಿರ್ತಕ್ಕಂತಹ ವಚನಗಳನ್ನು ತಾರುಮಾರು ಮಾಡಿ ಅವರಿಗೆ ಹೇಗೆ ಬೇಕು ಹಾಗೆ ಬೋಧಿಸಿ ಜನಗಳನ್ನು ತಮ್ಮ ಕಡೆಗೆ ಸೆಳೆದುಕೊಂಡಿದ್ದರು. ಆದರೆ ವೆಸ್ಲಿ ಮತ್ತು ಆತನ ಅನುಯಾಯಿಗಳು ತಿಳಿಸ್ತಕ್ಕಂಥವರಾಗಿದ್ದಾರೆ, ದೇವರ ವಾಕ್ಯದಿಂದ ನಾವು ಹಿಂತೆಗೆಯಲು ಸಾಧ್ಯವಿಲ್ಲ, ದೇವರ ವಾಕ್ಯವನ್ನು ಅಲ್ಲಿರ್ತಕ್ಕಂಥ ಸತ್ಯವನ್ನು ಮರೆಮಾಚಲು ಸಾಧ್ಯವಿಲ್ಲ, ನಾವು ಕೆಳಗಿಳಿಯಲು ಸಾಧ್ಯವಿಲ್ಲ. ನೀವು ಆ ಸತ್ಯವನ್ನು ತಿಳಿದುಕೊಂಡು ಬಂದರೆ ನೀವು ನಿತ್ಯ ಜೀವವನ್ನು ಹೊಂದತಕ್ಕಂಥವರಾಗಿದ್ದೀರಾ, ಇಲ್ಲ ಅಂದರೆ ನೀವು ನಾಶವಾಗಿ ಹೋಗ್ತಕ್ಕಂಥವರಾಗಿದ್ದೀರಾ ಎಂಬುದಾಗಿ ಆತನು ಹೇಳ್ತಕ್ಕಂಥವನಾಗಿದ್ದಾನೆ. ನಂತರ ಆತನು ತಿಳಿಸ್ತಕ್ಕಂತಹ ಒಂದು ವಿಚಾರವೇನೆಂದರೆ, ಪ್ರಿಯ ಕೇಳುಗರೆ, ಈ ಜನರ ಪ್ರೀತಿ ತೋರಿಸಿದ ಸ್ವಭಾವವು ಸಾಧಾರಣ ಕುಗ್ಗಿಗೆ ಆಧಾರವಾಗುತ್ತದೆ. ಅವರು ಪ್ರೀತಿ ತೋರಿಸುವುದಿಲ್ಲವೇ? ಯಾವ ವಿಧದಲ್ಲಿ? ಅವರು ಹಸಿದವರಿಗೆ ಅನ್ನ ಕೊಟ್ಟು ಬೆತ್ತಲೆಯಲ್ಲಿದ್ದವರಿಗೆ ಬಟ್ಟೆ ಒದಿಸುತ್ತಾರಲ್ಲವೇ? ಇಲ್ಲ, ಅದಲ್ಲ ಪ್ರಧಾನವಾದದ್ದು. ಅವರು ಇದರಲ್ಲಿ ಹಿಂದುಳಿದಿಲ್ಲ, ಆದರೆ ತೀರ್ಮಾನ ಮಾಡುವುದರಲ್ಲಿ ಕಠಿಣವರಾಗಿದ್ದಾರೆ. ಅವರ ಸ್ವಂತ ಹಾದಿಯಲ್ಲಿ ಹೋಗದೆ ಯಾರೂ ರಕ್ಷಿಸಲ್ಪಡುವುದಿಲ್ಲವೆಂದು ಯೋಚಿಸುತ್ತಾರೆ. ವೆಸ್ಲಿಯ ಕಾಲಕ್ಕೆ ಮೊದಲು ಆತ್ಮಿಕ ಇಳಿತವು ಇಂಗ್ಲೆಂಡಿನಲ್ಲಿ ತೋರಿದ್ದು ಕಾರಣವೇನೆಂದರೆ, ಆಗಿನ ಕಾಲದಲ್ಲಿ ಒಬ್ಬ ಬೋಧನೆಯ ಮಾಡ್ತಕ್ಕಂತಹ ಆಂಟೋನಿಯೋ ಮಿಯನನ್ನು ಅಂತಕ್ಕಂತಹ ಒಬ್ಬ ವ್ಯಕ್ತಿ, ಆತನು ಈ ರೀತಿಯಾಗಿ ಜನಗಳಿಗೆ ಬೋಧಿಸಿದನು. ಆತನು ಏನಂತ ಬೋಧಿಸಿದನು ಅಂದರೆ, ಆತನು ಹೇಳ್ತಕ್ಕಂಥವನಾಗಿದ್ದನು ಯಾರೆಂದರೆ ಆಂಟೋನಿಯೋಮಿಯನ್ ಅಂತಕ್ಕಂಥನು. ಆತನು ಹೇಳ್ತಕ್ಕಂಥವನಾಗಿದ್ದಾನೆ 10 ಆಜ್ಞೆಗಳು, ಕ್ರಿಸ್ತನ 10 ಆಜ್ಞೆಗಳನ್ನು ತೆಗೆದೇ ಹಾಕಿದ್ದಾನೆ, ಕ್ರಿಸ್ತನು ಅಳಿಸಿ ಹಾಕಿದ್ದಾನೆ. ಆದ ಕಾರಣ ಕ್ರೈಸ್ತರು ಕೈಕೊಳ್ಳಬೇಕೆಂಬ ಯಾವ ನಿರ್ಬಂಧವಿಲ್ಲವೆಂದು ಅನೇಕರು ದೃಢವಾಗಿ ನಂಬುವಂತೆ ಆತನು ಹೇಳಿದನು. ಪ್ರಿಯ ಕೇಳುಗರೆ, ಆತನು ಹೇಳಿದಂತಹ ಒಂದು ವಾಕ್ಯ ಏನೆಂಬುದಾಗಿ ನಾವು ನೋಡಬೇಕಾದರೆ, 10 ಆಜ್ಞೆಗಳನ್ನು ಕ್ರಿಸ್ತನು ತೆಗೆದುಹಾಕಿದ್ದಾನೆ. ಅದನ್ನು ಇನ್ನೆಂದಿಗೂ ಸಹ ನಾವು ಕೈಗೊಂಡು ನಡೆಯಲು ಸಾಧ್ಯವಿಲ್ಲ, ಅದನ್ನು ನಾವು ಕೈಗೊಳ್ಳಲು ಅವಶ್ಯಕತೆ ಇಲ್ಲ ಎಂಬುದಾಗಿ ಆತನು ಅನೇಕರಿಗೆ ತಿಳಿಸಿದನು. ಒಬ್ಬ ಭಕ್ತನು ಒಳ್ಳೆಯ ಕಾರ್ಯಗಳ ಗುಲಾಮತ್ವದಿಂದ ಬಿಡಿಸಲ್ಪಟ್ಟಿದ್ದಾನೆಂದು ಆತನು ತಿಳಿಸಿದನು. ಒಳ್ಳೆಯ ಕಾರ್ಯಗಳನ್ನು ಮಾಡಿದರೆ ಮಾತ್ರ ಅವನಿಗೆ ಬರ್ತಕ್ಕಂತಹ ದಂಡನೆಯಿಂದ ಆತನು ತಪ್ಪಿಸಿಕೊಳ್ಳಬಹುದು ಎಂಬುದಾಗಿ ಹೇಳಿ, ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆಯಲು ಅವಶ್ಯಕತೆ ಇಲ್ಲ ಎಂಬುದಾಗಿ ಆತನು ಹೇಳಿದನು. ಬೇರೆಯವರು 10 ಆಜ್ಞೆಗಳು ಸ್ಥಿರವಾಗಿದೆ ಎಂದು ಒಪ್ಪಿಕೊಂಡರೂ ಕೂಡ ಬೋಧಕರು ಈ ಆಜ್ಞೆಗಳಿಗೆ ವಿಧೇಯರಾಗಬೇಕೆಂದು ಎಚ್ಚರಿಸುವುದು ಅಗತ್ಯವಿಲ್ಲವೆಂದು ರಕ್ಷಣೆಗೆ ದೇವರು ಆರಿಸುವವರು ದೇವರ ಕೃಪೆಯಿಂದ ಅವರು ಭಕ್ತಿಗೂ ಮತ್ತು ಒಳ್ಳೆಯ ಗುಣವನ್ನು ಅಭ್ಯಾಸಿಸಲು ನಡೆಸಲ್ಪಟ್ಟರೆಂದರು. ನಿತ್ಯ ದಂಡನೆಗೆ ಗುರಿಯಾದವರು ದೇವರ ಆಜ್ಞೆಗಳಿಗೆ ವಿಧೇಯರಾಗಲು ಶಕ್ತಿ ಇರಲಿಲ್ಲವೆಂದರು. ಯಾವ ರೀತಿಯಾಗಿ ಬೋಧನೆಯನ್ನು ಮಾಡಿದರು ಪ್ರಿಯ ಕೇಳುಗರೆ? ಈ ಒಬ್ಬ ವ್ಯಕ್ತಿ ಆಂಟೋನಿಯೋಮಿಯನ್ ಅಂತಕ್ಕಂತಹ ಒಬ್ಬ ವ್ಯಕ್ತಿ, ಆತನು ಏನು ಮಾಡ್ತಕ್ಕಂಥನಾಗಿದ್ದಾನೆ ಅಂದರೆ, 10 ಆಜ್ಞೆಗಳನ್ನು ಕೈಗೊಳ್ಳೋ ಅವಶ್ಯಕತೆ ಇಲ್ಲ, ನಾವು ಒಳ್ಳೆಯ ಕ್ರಿಯೆಗಳನ್ನು ಮಾಡಿದರೆ ಸಾಕು, ನಾವು ರಕ್ಷಣೆ ಹೊಂದಕ್ಕಂಥವರಾಗಿದ್ದೇವೆ, ಕೃಪೆಯನ್ನು ಹೊಂದ್ಕೊಳ್ತಕ್ಕಂಥವರಾಗಿದ್ದೇವೆ ಎನ್ನುವಂತಹ ತತ್ವವನ್ನು ಆಗಿನ ಕಾಲದಲ್ಲಿದ್ದಂತಹ ಜನಗಳು ತಿಳಿಸಿದರು. ಆ ನಿಮಿತ್ತವಾಗಿಯೇ ವೆಸ್ಲೇ ಕಾಲಕ್ಕೆ ಈ ಸತ್ಯವನ್ನು ಅರ್ಥ ಮಾಡಿಕೊಳ್ಳಲು ಅವರಿಂದ ಸಾಧ್ಯವಾಗಲಿಲ್ಲ. ಆರಿಸಲ್ಪಟ್ಟವರು ಕೃಪೆಯಿಂದ ಬೀಳುವುದಿಲ್ಲ, ಇಲ್ಲವೇ ದೇವರ ಅನುಗ್ರಹವನ್ನು ಕಳೆದುಕೊಳ್ಳುವುದಿಲ್ಲ ಎಂಬ ತತ್ವವನ್ನು ಬೇರೆಯವರು ಹಿಡಿದಿದ್ದರು. ಇನ್ನೂ ಭೀಕರವಾದಂಥ ತೀರ್ಮಾನಕ್ಕೆ ಅವರು ಬಂದಿದ್ದರು. ದುಷ್ಟತನದ ಕಾರ್ಯಗಳನ್ನು ಅವರು ಮಾಡುವುದು ನಿಜವಾಗಿ ಪಾಪ ಕಾರ್ಯವಾಗುವುದಿಲ್ಲ, ದೇವರ ಆಜ್ಞೆಗಳನ್ನು ಮೀರಿದರೆಂದರೇ ತಿಳಿಯಬಾರದು. ಇದರ ಪರಿಣಾಮವಾಗಿ ಅವರ ಪಾಪಗಳನ್ನು ಹರಿಕೆ ಮಾಡಲು ಸಮಯವಿಲ್ಲದೆ ಇಲ್ಲವೇ ಪಶ್ಚಾತ್ತಾಪದಿಂದ ಅವುಗಳನ್ನು ನಿಲ್ಲಿಸಲಾಗದು. ಆದ ಕಾರಣ ಭಯಂಕರವಾದಂಥ ಪಾಪಗಳನ್ನು ಮಾಡಿ ದೇವರ ಆಜ್ಞೆಗಳನ್ನು ಮೀರಿದ್ದೇವೆ ಎಂದು ಹೇಳಿದರೆ ದೇವರ ಎಣಿಕೆಯಲ್ಲಿ ಇದು ಒಂದು ಪಾಪವೇ ಅಲ್ಲ. ಆರಿಸಲ್ಪಟ್ಟವನೊಬ್ಬನು ಪಾಪ ಮಾಡಿದರೆ, ಯಾಕೆಂದರೆ ಆರಿಸಲ್ಪಟ್ಟವನಿಗೆ ಅಗತ್ಯವಾದ ಮತ್ತು ಉನ್ನತವಾದಂಥ ಸ್ವಭಾವವಿರುವುದರಿಂದ ಅವರು ದೇವರಿಗೆ ಅಪಕೀರ್ತಿ ತಂದಿತೆಂದು ಆಜ್ಞೆಗಳು ಖಂಡಿಸುತ್ತವೆ ಎಂದು ಹೇಳಲಾಗುವುದು. ಏನು ಹೇಳಿದರು ಪ್ರಿಯ ಕೇಳುಗರೆ? ಒಂದು ಭಯಂಕರವಾದಂತಹ ತಪ್ಪಾದಂಥ ಬೋಧನೆ ಆಗಿನ ಕಾಲದಲ್ಲಿತ್ತು. ಆರಿಸಲ್ಪಟ್ಟವರು ಅವರು ತಪ್ಪು ಮಾಡಲು ಸಾಧ್ಯವೇ ಇಲ್ಲ. ಅವರು ಒಂದು ವೇಳೆ ತಪ್ಪು ಮಾಡಿದರೆ ಅವರು ಆಜ್ಞೆಗಳನ್ನು ಮೀರಿದ್ದಾರೆ ಎಂಬುದಾಗಿ ಎಣಿಸಲಕೂಡದು ಎಂಬುದಂತಹ ಆ ಒಂದು ತಪ್ಪಾದಂತಹ ಒಂದು ಸತ್ಯವನ್ನು ವೆಸ್ಲೆ ಸಹೋದರರು ಬೋಧಿಸುತ್ತಿದ್ದಂಥ ತತ್ವಕ್ಕೆ ವಿರುದ್ಧವಾಗಿ ಇಂಗ್ಲೆಂಡಿನಲ್ಲಿ ಈಗಾಗಲೇ ಬೋಧಿಸಲ್ಪಟ್ಟಿತ್ತು. ಆ ನಿಮಿತ್ತವಾಗಿ ವೆಸ್ಲೆ ಅವರು ತಿಳಿಸಿದಂತಹ ಸತ್ಯ ಅನೇಕರ ಮನಸ್ಸಿಗೆ ನಾಟದೆ ಅವರಿಗೆ ಒಂದು ಹೊಸದತ್ತನವಾಗಿ ತೋರಿತು. ಈ ಕಾರಣದಿಂದಲೇ ಅಲ್ಲಿ ಒಂದು ಗೊಂದಲ ಏರ್ಪಡಿತು ಎಂಬುದಾಗಿ ನಾವು ನೋಡ್ತಕ್ಕಂಥರಾಗಿದ್ದೇವೆ. ಈ ವಿಕಾರವಾದಂತಹ ತತ್ವಗಳು ಸಾಮಾನ್ಯ ವಿದ್ವಾಂಸರು ಮತ್ತು ಪಂಡಿತರು ಬೋಧಿಸಿದ ರೀತಿಯೇ ಇದಾಗಿತ್ತು. ಬದಲಾಗದ ದೇವರ ಆಜ್ಞೆಗಳನ್ನು ಮುಟ್ಟಲಾಗಿರಲು ಇಲ್ಲವಾಗಿವೆ. ತತ್ವಗಳ ಉನ್ನತ ಮಟ್ಟವು ಸಂಘದಲ್ಲಿಯೇ ಸೂಚಿಸಲ್ಪಟ್ಟಿದೆ. ಅದು ಪದೇ ಪದೇ ಬದಲಾಗಬಹುದು. ಆ ಅಭಿಪ್ರಾಯಗಳು ಅದೇ ಮುಖ್ಯಸ್ಥನಿಂದ ಪ್ರೇರೇಪಿಸಲ್ಪಟ್ಟವು. ಸೈತಾನನು ಪರಲೋಕದಲ್ಲಿ ಪಾಪ ಮಾಡಿದ ವ್ಯಕ್ತಿಗಳ ಜೊತೆ ದೇವರ ಆಜ್ಞೆಗಳ ನೀತಿಯ ಹತೋಟಿಯನ್ನ ಒಡೆದು ಹಾಕಲು ಪ್ರಯತ್ನಿಸಿದನು. ದೇವರ ಅಂತಸ್ತುಗಳೆಂಬ ತತ್ವಗಳು ಜನರ ಸ್ವಭಾವವನ್ನು ಬದಲಾಯಿಸದೆ ಭದ್ರಪಡಿಸುತ್ತದೆ ಎಂಬುದು ಅನೇಕರು ಕೊನೆಯದಾಗಿ ದೇವರ ಆಜ್ಞೆಗಳನ್ನು ತಳ್ಳಿ ಹಾಕುವ ಹಾಗೆ ಮಾಡಿತು. ವೆಸ್ಲೆ ಆಂಟಿನೋಮಿಯನ್ ಉಪಾಧ್ಯಾಯರ ತತ್ವವನ್ನು ದೃಢವಾಗಿ ವಿರೋಧಿಸಿದರು. ಆಂಟಿನೋಮಿಯನರ ತತ್ವವು ದೇವರ ವಾಕ್ಯಕ್ಕೆ ವಿರುದ್ಧವಾಗಿದೆ ಎಂದು ವೆಸ್ಲೆ ತೋರಿಸಿದನು. ಯಾಕೆಂದರೆ ಎಲ್ಲ ಮನುಷ್ಯರಿಗೆ ರಕ್ಷಣೆಯನ್ನುಂಟು ಮಾಡುವ ದೇವರ ಕೃಪೆಯು ಪ್ರತ್ಯಕ್ಷವಾಯಿತು ಎಂಬುದಾಗಿ ತೀತನ ಪುಸ್ತಕ 2:11 ತಿಳಿಸತಕ್ಕಂಥದ್ದಾಗಿದೆ. ಹೀಗೆ ಮಾಡುವುದು ನಮ್ಮ ಕರ್ತನಾದ ದೇವರ ಸನ್ನಿಧಿಯಲ್ಲಿ ಮೆಚ್ಚುಗೆಯು ಯೋಗ್ಯವೂ ಇದೆ. ಎಲ್ಲ ಮನುಷ್ಯರ ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಬರಬೇಕೆಂಬುದು ದೇವರ ಚಿತ್ತವಾಗಿದೆ. ಯಾಕೆಂದರೆ ದೇವರು ಒಬ್ಬನೇ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥಿಕನು ಒಬ್ಬನೇ. ಆತನು ಮನುಷ್ಯರಾಗಿರುವ ಕ್ರಿಸ್ತ ಯೇಸುವೆ. ಆತನು ಎಲ್ಲರ ವಿಮೋಚನಾ ಅರ್ಥವಾಗಿ ತನ್ನನ್ನು ಒಪ್ಪಿಸಿಕೊಟ್ಟನು ಎಂಬುದಾಗಿ 1 ತಿಮೋತಿ 2:3 ತನಕ ನಾವು ಓದಬಹುದಾಗಿದೆ. ದೇವರ ಪವಿತ್ರಾತ್ಮನು ನಮಗೆ ಉಚಿತವಾಗಿ ಕೊಡಲ್ಪಟ್ಟಿದ್ದಾನೆ. ರಕ್ಷಣೆಯ ಸಾಧನೆಯನ್ನು ಪ್ರತಿಯೊಬ್ಬನು ಹಿಡಿದುಕೊಳ್ಳುವ ಹಾಗೆ ಸಹಾಯ ನೀಡುತ್ತಾನೆ. ನಿಜವಾದ ಬೆಳಕಾಗಿರುವ ಯೇಸು ಕ್ರಿಸ್ತನು ಆ ಬೆಳಕಿಗೆ ಪ್ರತಿ ಮನುಷ್ಯನಿಗೂ ಬೆಳಕನ್ನು ಕೊಡುವಂತಾಯಿತು ಎಂಬುದಾಗಿ ಯೋಹಾನನು ಬರೆದ ಸುವಾರ್ತೆ 1:9 ನಾವು ಅರ್ಥ ಮಾಡಿಕೊಳ್ತಕ್ಕಂಥವರಾಗಿದ್ದೇವೆ. ಪ್ರಿಯ ಕೇಳುಗರೆ, ಇಲ್ಲಿ ಒಂದು ಮಹಾ ಹೋರಾಟವನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಜಾನ್ ವೆಸ್ಲಿ ಮತ್ತು ಆತನ ಬೋಧನೆಗಳನ್ನು ನಾವು ನೋಡುವುದಾದರೆ ದೇವರ ಆಜ್ಞೆಗಳನ್ನು ಕೈಗೊಳ್ಳಬೇಕು ಹಾಗೂ ಪರಿಶುದ್ಧವಾದಂಥ ಜೀವಿತವನ್ನು ಜೀವಿಸಬೇಕು, ದೇವರ ಒಂದು ಕೃಪೆಯನ್ನು ನಾವು ಹೊಂದಿಕೊಳ್ಳಬೇಕು ಎಂಬುದಾಗಿ ಒಂದು ಕಡೆ ಬೋಧಿಸ್ತಕ್ಕಂಥವನಾಗಿದ್ದಾನೆ. ಮತ್ತೊಂದು ಕಡೆಯಲ್ಲಿ ಒಂದು ಗುಂಪಿನ ಜನಗಳನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಆ ಗುಂಪಿನ ಜನಗಳು ಏನು ಹೇಳ್ತಕ್ಕಂಥವರಾಗಿದ್ದರು ಅಂದರೆ ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆಯದೇ ಇದ್ದರೂ ಪರವಾಗಿಲ್ಲ, ಕ್ರಿಸ್ತನು ಈಗಾಗಲೇ ಆ ಆಜ್ಞೆಗಳನ್ನು ಸಿಲುಬೆಯಲ್ಲಿ ಹಾಕಿದ್ದಾನೆ, ಹಾಗಾಗಿ ನಾವು ಅದನ್ನು ಹಿಂಬಾಲಿಸಲು ಅವಶ್ಯಕತೆ ಇಲ್ಲ, ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನಾವು ಹಾಯಲ್ಪಟ್ಟಂಥವರು. ಹಾಯಲ್ಪಟ್ಟಂತಹ ಜನಗಳು ಎಂದಿಗೂ ಸಹ ತಪ್ಪನ್ನು ಮಾಡುವುದಿಲ್ಲ. ಹಾಗೆ ತಪ್ಪು ಮಾಡಿದರೆ ಅವರು ದೇವರ ಆಜ್ಞೆಯನ್ನು ಮೀರಿದ್ದಾರೆ ಎಂಬುದಾಗಿ ನಾವು ಹೇಳಬಾರದು ಅನ್ನುವಂತಹ ತಪ್ಪಾದಂತಹ ಬೋಧನೆಯನ್ನು ಆಗಿನ ಕಾಲದಲ್ಲಿ ಇಂಗ್ಲೆಂಡಿನಲ್ಲಿ ಆಂಟೋನಿಮನ್ ಅಂತಕ್ಕಂತಹ ಒಬ್ಬ ವ್ಯಕ್ತಿ ಬೋಧಿಸಿದರು. ಅದಕ್ಕೆ ವಿರುದ್ಧವಾಗಿ ವೆಸ್ಲೆ ಮತ್ತು ಆತನ ಅನುಯಾಯಿಗಳು ಈ ಒಂದು ಸತ್ಯ, ಎಲ್ಲ ಮನುಷ್ಯರಿಗೂ ದೇವರ ಕೃಪೆಯನ್ನು ತೋರಿಸಿದ್ದಾನೆ, ಸತ್ಯದಲ್ಲಿ ನಿಲ್ಲಬೇಕು, ಆತನು ಎಲ್ಲರಿಗೂ ಬೆಳಕಾಗಿದ್ದಾನೆ ಅನ್ನುವಂತಹ ಸತ್ಯವನ್ನು ತಿಳಿಸಿದ್ದಾನೆ. ಆ ನಿಟ್ಟಿನಲ್ಲಿ ಅವರು ದೇವರ 10 ಆಜ್ಞೆಗಳು ಇದೆ ಎಂಬುವಂತಹ ಒಂದು ವಿಚಾರವನ್ನು ಜನಗಳಿಗೆ ತಿಳಿಸ್ತಕ್ಕಂಥವರಾಗಿದ್ದಾರೆ. ನಂತರ ಈ ವೆಸ್ಲೆ ಮತ್ತು ಆತನ ಅನುಯಾಯಿಗಳು ಮಾಡಿದಂಥ ಸುವಾರ್ತೆ ಎಂಥದ್ದು ಇಂಗ್ಲೆಂಡಿನಲ್ಲಿ ಅನ್ನುವಂಥ ವಿಚಾರವನ್ನ ಮುಂದಿನ ದಿನದಲ್ಲಿ ನಾವು ಮುಂದುವರೆದು ಕಲಿಯೋಣ. ಈಗ ಪ್ರಾರ್ಥನೆ ಮಾಡಿ ಮುಗಿಸೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಸ್ವಾಮಿ ಹೌದು ದೇವ, ಸೈತಾನನು ಮೊದಲಿನಿಂದಲೂ ಸಹ ನಿನ್ನ ಆಜ್ಞೆಗಳಿಗೆ ವಿರುದ್ಧವಾಗಿ ದಂಗೆಯನ್ನು ಎದ್ದಿ ಅನೇಕರನ್ನ ನಿನ್ನ ಆಜ್ಞೆಯನ್ನ ಕೈಗೊಂಡು ನಡೆಯದಾಗಿ ಮಾಡಿದ್ದಾನೆ ಸ್ವಾಮಿ. ಆದರೆ ನಿನ್ನ ಮಕ್ಕಳು ಅಲ್ಲಲ್ಲಿ ಅಲ್ಲಲ್ಲಿ ದೇವರ ಆಜ್ಞೆ ಇನ್ನೂ ಇದೆ, ಅದನ್ನು ನಾವು ಕೈಗೊಂಡು ನಡೆಯಬೇಕು. ಅದು ನಮ್ಮನ್ನ ರಕ್ಷಣೆ ಮಾರ್ಗಕ್ಕೆ ನಡೆಸತಕ್ಕಂಥದ್ದಾಗಿದೆ, ನಮ್ಮ ಪಾಪಗಳನ್ನು ಎತ್ತಿ ತೋರಿಸ್ತಕ್ಕಂಥದ್ದಾಗಿದೆ, ಪಾಪದಿಂದ ಮನ ತಿರುಗಲು ಸಹಾಯ ಮಾಡತಕ್ಕಂಥದ್ದಾಗಿದೆ ಎನ್ನುವಂತಹ ಸತ್ಯವನ್ನು ಅಲ್ಲಲ್ಲಿ ಹೇಳಿ ಜನಗಳನ್ನು ನಿನ್ನ ಪರಲೋಕ ರಾಜ್ಯಕ್ಕೆ ನಡೆಸಿದಂತಹ ವ್ಯಕ್ತಿಗಳನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ ಸ್ವಾಮಿ. ಹೌದು ದೇವ, ಈ ಕೊನೆಯ ಕಾಲದಲ್ಲೂ ಸಹ ಸೈತಾನ ಅದೇ ತಪ್ಪನ್ನು ಮಾಡ್ತಕ್ಕಂಥವನಾಗಿದ್ದಾನೆ. ಆದರೆ ನಿನ್ನ ಮಕ್ಕಳು ಈ ಕೊನೆಯ ಕಾಲದಲ್ಲಿ ನಿನ್ನ ಆಜ್ಞೆಗಳನ್ನು ಎತ್ತು ಹಿಡಿದು ಅದರಲ್ಲಿ ಪರಿಶುದ್ಧವಾಗಿ ಜೀವಿಸಿ ನಿನ್ನ ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರಾಗಲು ಸಹಾಯ ಮಾಡು ಸ್ವಾಮಿ. ಇದನ್ನು ಕೇಳುವಂತಹ ನಿನ್ನ ಮಕ್ಕಳ ಹೃದಯದಲ್ಲಿ ನೀನು ಮಾತನಾಡು. ನಿನ್ನ ಆಜ್ಞೆಗಳಿಗೆ ವಿಧೇಯರಾಗಿ ಜೀವಿಸಲು ಅವರ ಹೃದಯದಲ್ಲಿ ನೀನು ಮಾತನಾಡು ಸ್ವಾಮಿ. ಈ ಧಾರ್ಮಿಕ ಸುಧಾರಕರುಗಳು ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಸಹ ಒಂದು ಉದಾಹರಣೆಯಾಗಿದ್ದು ನಮ್ಮ ಜೀವಿತ ರಕ್ಷಣೆಯ ಮಾರ್ಗವನ್ನು ಕಂಡುಕೊಳ್ತಕ್ಕಂತಹ ಸತ್ಯವನ್ನು ಬೋಧಿಸ್ತಕ್ಕಂತಹ ವ್ಯಕ್ತಿಗಳಾಗುವ ಹಾಗೆ ನಮ್ಮನ್ನು ಪ್ರೇರೇಪಿಸು, ಆಶೀರ್ವಹಿಸು ಎಂಬುದಾಗಿ ಯೇಸು ಸ್ವಾಮಿ ಸನ್ನಲ್ಲಿ ಪ್ರಾರ್ಥಿಸಿ ಬೆಳೆಯೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್.
ಇಂದಿನ ಸಂದೇಶ ನಿಮಗೆ ಆಶೀರ್ವಾದದಾಯಕವಾಗಿತ್ತೆಂದು ನಾನು ನಂಬುತ್ತೇನೆ.
ಈ ಸಂದೇಶದೊಂದಿಗೆ ಈ ದಿನದ ಕಾರ್ಯಕ್ರಮದ ಮುಕ್ತಾಯದ ಹಂತಕ್ಕೆ ನಾವು ಬಂದಿದ್ದೇವೆ.
ದೇವರ ವಾಕ್ಯದ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಅಂಚೆ ಪೆಟ್ಟಿಗೆ 1446, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ adventistmediacenter@gmail.com. ನೀವು ನಮ್ಮ ಕಾರ್ಯಕ್ರಮಗಳನ್ನು adventistmediacenter.org ಪ್ರೋಗ್ರಾಂ ವೆಬ್ಸೈಟ್ನಲ್ಲಾಗಲಿ ಅಥವಾ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಎನ್ನುವ ಮೊಬೈಲ್ ಆಪನ್ನು ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ಕೇಳುವಂತೆ ನಾವು ನಿಮ್ಮನ್ನು ಆಹ್ವಾನಿಸುವವರಾಗಿದ್ದೇವೆ.
ನಾನು ನಿಮ್ಮ ಸಹೋದರಿ ವಿಜಯವಾಣಿ
ಮತ್ತು ನಾನು ನಿಮ್ಮ ಬೋಧಕ ಪ್ರಸನ್ನ ಕುಮಾರ್
ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವವರಾಗಿದ್ದೇವೆ.
ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಮತ್ತೆ ನಮ್ಮೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿಯೂ ಸೇರಿಕೊಳ್ಳಿರಿ.
ನಮ್ಮ ಮುಂದಿನ ರೇಡಿಯೋ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.
ದೇವರು
ನಿಮ್ಮನ್ನು ಆಶೀರ್ವದಿಸಲಿ.
ಶಾಂತಮೂರ್ತಿ ಯೇಸು ಬಳಿಗೆ ಬನ್ನಿರೈ, 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 ಬನ್ನಿರೈ. ಜೀವ ಜೈಲವ ಕೂಡಿಯ